ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನಾಹಿ ಹಿಂದೆ ನೋಡದೆ ನಿನ್ನನ್ನೇ ಸೇವಿಸುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಆರಾಧಿಸುವೆ. ನಾ ಹಿಂದೆ ನೋಡದೆ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಲೂತರನು ರೋಮಿನಿಂದ ಬೇರ್ಪಟ್ಟದ್ದು ಭಾಗ 6. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಮಾರ್ಟಿನ್ ಲೂಥರ್ ಯಾಕೆ ರೋಮಿನಿಂದ ಬೇರ್ಪಟ್ಟನು ಅನ್ನುವಂತಹ ವಿಚಾರವಾಗಿ ನಾವು ಕಲಿತುಕೊಂಡು ಬರುವಂತರಾಗಿದ್ದೇವೆ. ಕಳೆದ ಒಂದು ಸಂಚಿಕೆಯಲ್ಲಿ ಮಾರ್ಟಿನ್ ಲೂಥರ್ಗೆ ಸತ್ಯವೇದದ ಪರಿಜ್ಞಾನ ಬರತಕ್ಕಂಥದ್ದಾಗಿದೆ. ಅದೇ ಸಮಯದಲ್ಲಿ ಆತನು ರೋಮಿಗೆ ಹೋಗುವಂತವನಾಗಿದ್ದಾನೆ. ಅಲ್ಲಿ ಪಿಲಾತನ ಮೆಟ್ಟಿಲುಗಳು ಅನ್ನುವಂತಹ ಆ ಒಂದು ಮೆಟ್ಟಿಲುಗಳನ್ನು ಏರುವಂತಹ ಸಂದರ್ಭದಲ್ಲಿ ಆತನಿಗೆ ಒಂದು ಶಬ್ದ ಬರತಕ್ಕಂಥದ್ದಾಗಿದೆ. ಅದೇನೆಂದರೆ ನೀತಿವಂತನು ನಂಬಿಕೆಯಿಂದ ಬದುಕೋನು ಅನ್ನುವಂತಹ ವಿಚಾರದ ಮೂಲಕವಾಗಿಯೇ ಮತ್ತೆ ಆತನು ಸತ್ಯವೇದದ ಕಡೆಗೆ ತಿರುಗುವಂತವನಾಗಿದ್ದಾನೆ. ರೋಮ್ನ ವ್ಯವಸ್ಥೆ ಮಾಡುವಂತಹ ಎಲ್ಲ ತಪ್ಪುಗಳನ್ನು ಅರಿತುಕೊಳ್ತಕ್ಕಂಥವನಾಗಿದ್ದಾನೆ. ಸತ್ಯವೇದದ ಜೊತೆ ಅದನ್ನು ಹೋಲಿಸಿ ಅರ್ಥ ಮಾಡಿಕೊಳ್ಳುವಂತವನಾಗಿದ್ದಾನೆ. ಜನರಿಗೆ ಸತ್ಯವೇದವನ್ನು ಬೋಧಿಸುವುದರ ಮೂಲಕವಾಗಿ ಒಬ್ಬ ಧಾರ್ಮಿಕ ಸುಧಾರಕನಾಗಿ ನಿಲ್ಲಲು ಅಡಿಪಾಯವನ್ನು ಹಾಕಿಕೊಳ್ಳುವಂತವನಾಗಿದ್ದಾನೆ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಹೇಗೆ ಅವನು ಧಾರ್ಮಿಕ ಸುಧಾರಕನಾಗಲು ಮಾಡಿದಂತಹ ಕಾರ್ಯಗಳಿಗೇನು, ಅವನಿಗೆ ಬಂದಂತಹ ಅಡೆತಡೆಗಳೇನು ಅನ್ನುವಂತಹ ವಿಚಾರವನ್ನು ನಾವು ನೋಡುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದರೆ ಪರಿಶುದ್ಧಾತ್ಮನ ಮಾರ್ಗದರ್ಶನ ಇಲ್ಲದೆ ನಾವು ದೇವರ ವಾಕ್ಯವನ್ನು ಪ್ರವಾದನೆಯ ಆತ್ಮದ ಮುಖಾಂತರವಾಗಿ ತಿಳಿಸಿರತಕ್ಕಂತಹ ಈ ಒಂದು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಾರ್ಥನೆ ಮೂಲಕ ನಾವು ಇವತ್ತಿನ ಸಂದೇಶವನ್ನು ಕಲಿಯಲು ಹೋಗೋಣ. ಬನ್ನಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭುವು, ಆಲೋಚನಾಕರ್ತನು, ದೇವಾದಿ ದೇವನು, ರಾಜಾದಿರಾಜನು. ಸ್ವಾಮಿ, ನಿನ್ನ ಮಕ್ಕಳಾಗಿ ಮಾರ್ಟಿನ್ ಲೂಥರ್ ಯಾಕೆ ರೋಮಿನಿಂದ ಬೇರ್ಪಟ್ಟನು, ಅದಕ್ಕೆ ಕಾರಣವಾದಂಥ ಅಂಶಗಳೇನು, ಪೋಪ್ನ ವ್ಯವಸ್ಥೆ ಯಾವ ರೀತಿಯಲ್ಲಿತ್ತು ಆ ಕತ್ತಲೆ ಯುಗದಲ್ಲಿ, ಮಾರ್ಟಿನ್ ಲೂಥರ್ಗೆ ಹೇಗೆ ಸತ್ಯದ ಬೆಳಕು ದೊರೆಯಿತು ಅನ್ನುವಂತಹ ಸತ್ಯವನ್ನು ನಾವು ನೋಡುವಾಗ ಸ್ವಾಮಿ, ಕೇಳುವಂತಹ ನಿನ್ನ ಮಕ್ಕಳು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತಪ್ಪಾದಂಥ ವ್ಯವಸ್ಥೆಯಿಂದ ಸತ್ಯದ ಕಡೆಗೆ ಬರುವಾಗೆ ನೀನೇ ಸಹಾಯ ಮಾಡು. ಸ್ವಾಮಿ, ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ನಮ್ಮ ಮೇಲೆ ಇದ್ದು ನಡೆಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಾರ್ಟಿನ್ ಲೂಥರ್ಗೆ ಸತ್ಯದ ದಾಹ ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಆತನು ಯಾರೆಲ್ಲ ಸತ್ಯದಲ್ಲಿದ್ದಾರೆ ಅವರನ್ನು ತನ್ನ ಕಡೆಗೆ ಸೆಳೆದುಕೊಂಡು ಅವರಿಗೆ ಇನ್ನೂ ಹೆಚ್ಚಿನವಾದಂತಹ ಸತ್ಯದ ಆಹಾರವನ್ನು ಉಣಬಡಿಸುವಂತವನಾಗಿದ್ದಾನೆ. ಆಗಿನ ಕಾಲದಲ್ಲಿ ಪೋಪ್ ಪರಮಾಧಿಕಾರದ ಅಡಿಪಾಯವನ್ನೇ ಅಲುಗಾಡಿಸುವಂತೆ ಮಾರ್ಟಿನ್ ಲೂಥರ್ಗೆ ಸತ್ಯವೇದದ ಪರಿಜ್ಞಾನ ಬರ್ತಕ್ಕಂಥದ್ದಾಗಿದೆ. ಈ ನಿಮಿತ್ತವಾಗಿ ಆತನು ಮಾಡಿದಂಥ ಕಾರ್ಯ ಏನೆಂಬುದಾಗಿ ನಾವು ನೋಡಬೇಕಾದರೆ, ಲೂಥರ್ ಪೋಪ್ನ ವ್ಯವಸ್ಥೆಯಲ್ಲಿ ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ಮಾನವರ ಸಿದ್ಧಾಂತಗಳನ್ನು ಉತ್ಕೃಷ್ಟಗೊಳಿಸುವ ಅಪಾಯವನ್ನು ನೋಡುವಂತವನಾಗಿದ್ದಾನೆ. ಅವನು ನಿರ್ಭಯವಾಗಿ, ಭಯವಿಲ್ಲದೆ, ಪ್ರಿಯ ಕೇಳುಗರೆ, ಆತನು ಏನೆಲ್ಲ ಅವರು ಮಾನವನ ಸಂಪ್ರದಾಯ, ಸಿದ್ಧಾಂತ, ಆಚಾರ ವಿಚಾರಗಳನ್ನು ತಂದು ಜನಗಳನ್ನು ತಮ್ಮ ಕಡೆಗೆ ಸೆಳೆದುಕೊಂಡಿದ್ದರು. ಅದಕ್ಕೆ ವಿರುದ್ಧವಾಗಿ ಯಾವುದೇ ಭಯ ಇಲ್ಲದೆ ವಿಶ್ವವಿದ್ಯಾನಿಲಯದ ಜನರ ಊಹಾತ್ಮಕ ಧರ್ಮನಿಂದನೆಯ ಮೇಲೆ ಆಕ್ರಮಣ ಮಾಡಿದನು ಮತ್ತು ಜನರ ಮೇಲೆ ದೀರ್ಘಕಾಲದ ಹೊರಗೆ ನಿಯಂತ್ರಣ ಪ್ರಭಾವವನ್ನು ಹೊಂದಿದ್ದ ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರವನ್ನು ವಿರೋಧಿಸುವಂತವನಾಗಿದ್ದಾನೆ. ಅವನು ಅಂತಹ ಅಧ್ಯಯನಗಳನ್ನು ನಿಷ್ಪ್ರಯೋಜಕ ಮಾತ್ರವಲ್ಲ ಹಾನಿಕರವೂ ಹೌದು ಎಂದು ಕಡಾಖಂಡಿತವಾಗಿ ಖಂಡಿಸುವಂತವನಾಗ್ತಾನೆ ಮತ್ತು ತನ್ನ ಕೇಳುಗರ ಮನಸ್ಸನ್ನು ದಾರ್ಶನಿಕರು ಮತ್ತು ದೈವಶಾಸ್ತ್ರಜ್ಞರ ಕುತರ್ಕಗಳ ಕಡೆಯಿಂದ ಪ್ರವಾದಿಗಳು ಮತ್ತು ಅಪೋಸ್ತಲರು ಪ್ರತಿಪಾದಿಸಿದಂತಹ ಶಾಶ್ವತ ಸತ್ಯಗಳ ಕಡೆಗೆ ತಿರುಗಿಸುವ ಪ್ರಯತ್ನವನ್ನು ಮಾರ್ಟಿನ್ ಲೂಥರ್ ಆಗಿನ ಕಾಲದಲ್ಲಿಯೇ ಮಾಡುವಂತನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರ, ಆಗಿನ ಕಾಲದಲ್ಲೂ ಸರಿ ಈಗಿನ ಕಾಲದಲ್ಲೂ ಸರಿ ಅನೇಕರು ತಮ್ಮ ತತ್ವ ಸಿದ್ಧಾಂತಗಳ ಮೂಲಕವಾಗಿ ಸತ್ಯವೇದದಲ್ಲಿರ್ತಕ್ಕಂತಹ ವಿಚಾರಗಳನ್ನು ಬೋಧಿಸುವಂಥವರಾಗಿದ್ದಾರೆ. ಅದೇ ರೀತಿಯಾಗಿ ತತ್ವಶಾಸ್ತ್ರ ಮತ್ತು ಅನೇಕ ವಿಧವಾದಂತಹ ತರ್ಕವಾದ ಮಾಡುವಂತಹ ರೀತಿಯಲ್ಲಿ ಸತ್ಯವಾಕ್ಯಗಳನ್ನು ತೆಗೆದುಕೊಂಡು ಬೋಧಿಸುವಂಥವರಾಗಿದ್ದಾರೆ. ಆದರೆ ಮಾರ್ಟಿನ್ ಲೂಥರ್ ಆಗಿನ ಕಾಲದಲ್ಲಿಯೇ ಅದನ್ನೆಲ್ಲವನ್ನು ಖಂಡಿಸುವಂಥವನಾಗಿದ್ದಾನೆ. ಇವತ್ತಿನ ದಿನಗಳಲ್ಲೂ ಸಹ ಸತ್ಯವೇದದಲ್ಲಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ನಾವೆತ್ತು ಬೋಧಿಸಬೇಕು ಹೊರತು ನಮ್ಮ ಸಿದ್ಧಾಂತ, ನಮ್ಮ ಸಂಪ್ರದಾಯ, ನಮ್ಮ ತತ್ವಶಾಸ್ತ್ರ, ಆಚಾರ ವಿಚಾರಗಳನ್ನು ತೆಗೆದುಕೊಂಡು ಬಂದು ನಾವು ಸತ್ಯವೇದದೊಂದಿಗೆ ಹೋಲಿಸಿ ಎಂದಿಗೂ ಸಹ ಬೋಧಿಸಬಾರದು. ಆವಾಗ ನಮಗೆ ಅಲ್ಲಿರ್ತಕ್ಕಂತಹ ಅನೇಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದನ್ನು ಚೆನ್ನಾಗಿ ಅರಿತುಕೊಂಡಂತಹ ಮಾರ್ಟಿನ್ ಲೂಥರ್ ಆಗಿನ ಕಾಲದಲ್ಲಿಯೇ ಅದನ್ನೆಲ್ಲವನ್ನು ಆತನು ಖಂಡಿಸುವಂತವನಾಗಿದ್ದಾನೆ. ಖಂಡಿಸುವುದರ ಮೂಲಕವಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ಪ್ರವಾದಿಗಳು ಮತ್ತು ಅಪೋಸ್ತಲರು ಪ್ರತಿಪಾದಿಸಿದಂತಹ ಶಾಶ್ವತ ಸತ್ಯಗಳ ಕಡೆಗೆ ಜನಗಳನ್ನು ತಿರುಗಿಸ್ತಕ್ಕಂಥವನಾಗಿದ್ದಾನೆ. ಇವತ್ತಿನ ದಿನದಲ್ಲೂ ಸಹ ಪ್ರವಾದಿಗಳು ಮತ್ತು ಅಪೋಸ್ತಲರುಗಳು ಹೇಳಿರ್ತಕ್ಕಂತಹ ವಾಕ್ಯಗಳನ್ನು ಎತ್ತಿ ನಾವು ಬೋಧಿಸಬೇಕ ಹೊರತು ನಮ್ಮ ಸ್ವಂತ ಸಿದ್ಧಾಂತ ಆಚಾರ ವಿಚಾರಗಳನ್ನಲ್ಲ. ಅದನ್ನು ನಾವು ಜನಗಳಿಗೆ ಇವತ್ತಿನ ದಿನದಲ್ಲಿ ಹಣಕ್ಕಾಗಿ ಜನಗಳು ತಮ್ಮ ಸಿದ್ಧಾಂತ ತಮ್ಮ ಸಂಪ್ರದಾಯಗಳನ್ನು ಎತ್ತಿ ತೋರಿಸಿ ಜನಗಳನ್ನು ತಮ್ಮ ಕಡೆಗೆ ಸೆಳೆದುಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಸತ್ಯ ಜನಗಳ ಮಧ್ಯದಲ್ಲಿ ಹೋಗ್ತಾ ಇಲ್ಲ. ಪ್ರವಾದಿಗಳು ಹೇಳಿದಂತಹ ಸತ್ಯ ಏನು, ಅಪೋಸ್ತಲರುಗಳು ಹೇಳಿದಂತಹ ಸತ್ಯ ಏನು ಅನ್ನುವಂಥದ್ದನ್ನು ಮಾರ್ಟಿನ್ ಲೂಥರ್ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ನಾವು ಕಲಿಸಬೇಕಾಗಿದೆ, ಪ್ರಸಂಗಿಸಬೇಕಾಗಿದೆ. ಪ್ರಿಯ ಕೇಳುಗರೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಮಾರ್ಟಿನ್ ಲೂಥರ್ ಚೆನ್ನಾಗಿ ಅರ್ಥಕೊಂಡಿದ್ದನು. ಆ ನಿಮಿತ್ತವಾಗಿ ಆತನು ಆಗಿನ ಕಾಲದಲ್ಲಿಯೇ ಅಪೋಸ್ತಲರು ಪ್ರವಾದಿಗಳು ಪ್ರತಿಪಾದಿಸಿದ ಆ ಶಾಶ್ವತವಾದಂತಹ ಸತ್ಯವನ್ನು ಆತನು ಎತ್ತಿ ಹೇಳುವಂತವನಾಗಿದ್ದಾನೆ. ತನ್ನ ಮಾತುಗಳ ಮೇಲೆ ಆತುಕೊಂಡಿದ್ದ ಉತ್ಸಾಹಭರಿತ ಸಮೂಹಕ್ಕೆ ಅವನು ನೀಡಿದ ಸಂದೇಶ ಅಮೂಲ್ಯವಾದದಾಗಿತ್ತು. ಹಿಂದೆಂದೂ ಅಂತಹ ಬೋಧನೆಗಳು ಅವರ ಕಿವಿಗಳ ಮೇಲೆ ಬಿದ್ದಿರಲಿಲ್ಲ. ಒಬ್ಬ ರಕ್ಷಕನ ಪ್ರೀತಿಯ ಸಂತೋಷದ ಸುದ್ದಿಗಳು ಅವನ ಪ್ರಾಯಶ್ಚಿತ್ತ ರಕ್ತದ ಮೂಲಕ ಸಮಾಧಾನ ಮತ್ತು ಶಾಂತಿಯ ಭರವಸೆ ಅವರ ಹೃದಯಗಳನ್ನು ಸಂತೋಷಪಡಿಸಿತು ಮತ್ತು ಅವರೊಳಗೆ ಅಮರತ್ವ ಭರವಸೆಯನ್ನು ಪ್ರೇರೇಪಿಸಿತು. ವಿಟನ್ಬರ್ಗ್ನಲ್ಲಿ ಒಂದು ಸತ್ಯದ ಬೆಳಕು ಮುಳುಗಿತು. ಆ ಸತ್ಯದ ಬೆಳಕನ್ನು ಅಲ್ಲಿ ಮಾರ್ಟಿನ್ ಲೂಥರ್ ಬೆಳಗಿಸುವುದರ ಮೂಲಕವಾಗಿ ಆ ಸತ್ಯದ ಬೆಳಕಿನ ಕಿರಣಗಳು ಭೂಮಿಯ ಕಟ್ಟ ಕಡೆಯ ಹೊರಗೆ ಹರಡುವಂತೆ ಮಾಡುವಂತವನಾಗಿದ್ದಾನೆ ಮತ್ತು ಅಂತ್ಯಕಾಲದಲ್ಲಿ ಅದರ ಪ್ರಕಾಶಮಾನ ಪ್ರಖರತೆ ಹೆಚ್ಚಾಗುವಂತೆ ಮಾಡುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಜನಗಳು ಪೋಪ್ ವ್ಯವಸ್ಥೆಯ ಸಿದ್ಧಾಂತ ಸಂಪ್ರದಾಯ ಇವುಗಳಿಗೆ ಅವರು ಒಳಗಾಗಿ ಹೋಗಿದ್ದರು. ಈಗ ಮಾರ್ಟಿನ್ ಲೂಥರ್ ಪ್ರವಾದಿಗಳು ಅಪೋಸ್ತಲರು ಹೇಳಿದಂತಹ ಆ ಸತ್ಯವನ್ನು ಮೊಟ್ಟ ಮೊದಲನೇ ಬಾರಿಗೆ ಜನಸಮೂಹದ ಮುಂದೆ ನಿಂತು ಪ್ರಸಂಗಿಸುವಂತವನಾಗಿದ್ದಾನೆ. ಅದನ್ನು ಕೇಳಿದಂತಹ ಜನಗಳ ಮನಸ್ಸಿನಲ್ಲಿ ಹಿಂದೆಂದಿಗೂ ಸಹ ಈ ಸತ್ಯವನ್ನು ನಾವು ಕೇಳಿರಲಿಲ್ಲ ಎನ್ನುವಂತಹ ಅನುಭವ ಬರ್ತಕ್ಕಂಥದ್ದಾಗಿದೆ, ಒಂದು ಸಂತೋಷ ಬರ್ತಕ್ಕಂಥದ್ದಾಗಿದೆ. ಕ್ರಿಸ್ತನು ನಮಗೆ ಆತನು ಸಮಾಧಾನವನ್ನು ನೀಡುವಂಥವನಾಗಿದ್ದಾನೆ, ಶಾಂತಿಯನ್ನು ನೀಡುವಂಥವನಾಗಿದ್ದಾನೆ, ಆತನ ರಕ್ತದ ಮುಖಾಂತರವಾಗಿ ನಮ್ಮ ಪಾಪಗಳು ತೊಳೆಯಲ್ಪಡ್ತಕ್ಕಂಥದ್ದಾಗಿದೆ ಅನ್ನುವಂತಹ ಆ ಭರವಸೆಯ ಸಂದೇಶವನ್ನು ಸತ್ಯವೇದದ ಮೂಲಕವಾಗಿ ಮಾರ್ಟಿನ್ ಲೂಥರ್ ತಿಳಿಸಿಕೊಡುವಂತವನಾಗಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಒಂದು ವಿಟ್ಟನ್ಬರ್ಗ್ನಲ್ಲಿ ಆತನು ಸತ್ಯದ ಬೆಳಕನ್ನ ಮುಳುಗಿಸುವಂತವನಾಗಿದ್ದಾನೆ. ಯಾಕೆಂದರೆ ಆ ಒಂದು ವಿಟ್ಟನ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿಯೇ ಅನೇಕ ಜನರು ಪೋಪ್ ವ್ಯವಸ್ಥೆಯ ಆ ಒಂದು ತತ್ವ ಸಿದ್ಧಾಂತಗಳಿಗೆ ಒಳಗಾಗಿದ್ದರು. ಸತ್ಯವೇದವನ್ನು ಜನಗಳು ಅಲ್ಲಿ ಬೋಧಿಸಿದಾಗೆ ತಡೆಹಿಡಿಯಲಾಗಿತ್ತು. ಈಗ ಮಾರ್ಟಿನ್ ಲೂಥರ್ ಸತ್ಯದ ಬೆಳಕನ್ನು ಅಲ್ಲಿ ಬೆಳಗಿಸುವಂತವನಾಗಿದ್ದಾನೆ. ಆತನು ಅಂದು ಬೆಳಗಿಸಿದಂತಹ ಸತ್ಯದ ಬೆಳಕು ಇವತ್ತು ಅನೇಕರ ಹೃದಯಗಳಲ್ಲಿ ಬೆಳಗುವಂಥದ್ದಾಗಿದೆ. ಇದು ಕೊನೆಯ ಕಾಲದಲ್ಲಿ ಇನ್ನೂ ಹೆಚ್ಚಾಗಿ ಬೆಳಗುವಂಥದ್ದಾಗಿದೆ ಎಂಬುದಾಗಿ ಇಲ್ಲಿ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಪ್ರಿಯ ಕೇಳುಗರೆ, ದೇವರು ಪ್ರತಿಯೊಂದು ಹಂತದಲ್ಲೂ ಸಹ ತನ್ನ ಸುಧಾರಕರುಗಳ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿ, ಅಪೋಸ್ತಲರ ಮೂಲಕವಾಗಿ ಈ ಲೋಕಕ್ಕೆ ಬೆಳಕನ್ನು, ಸತ್ಯದ ಬೆಳಕನ್ನು ನೀಡುವಂತವನಾಗಿದ್ದಾನೆ. ಆದರೆ ಬೆಳಕು ಮತ್ತು ಕತ್ತಲೆಗಳು ಸಾಮರಸ್ಯದಿಂದ ಕೂಡಿರಲು ಸಾಧ್ಯವಿಲ್ಲ ಎಂಬುದನ್ನು ಮಾರ್ಟಿನ್ ಲೂಥರ್ ಅರಿತುಕೊಂಡನು. ಯಾಕೆಂದರೆ ಅವನಿದ್ದಂತಹ ಆ ಸ್ಥಳಗಳೆಲ್ಲವೂ ಸಹ ಪೋಪ್ ವ್ಯವಸ್ಥೆಯ ಸಿದ್ಧಾಂತ, ತತ್ವಶಾಸ್ತ್ರ ಇವುಗಳಿಂದ ಕಟ್ಟಲ್ಪಟ್ಟಂತಹ ಒಂದು ಕತ್ತಲೆಯ ಸಾಮರಸ್ಯವಾಗಿತ್ತು. ಈಗ ಮಾರ್ಟಿನ್ ಲೂಥರ್ ಬೆಳಕನ್ನು ಪಡೆದುಕೊಂಡಿದ್ದಾನೆ. ಬೆಳಕು ಮತ್ತು ಕತ್ತಲು ಎರಡೂ ಸಹ ಒಂದಾಗಿರಲು ಸಾಧ್ಯವಿಲ್ಲ ಅನ್ನುವಂತಹ ವಿಚಾರವನ್ನು ಆತನು ಅರಿತುಕೊಂಡನು. ಸತ್ಯ ಮತ್ತು ಅಸತ್ಯಗಳ ನಡುವೆ ಅಗಮ್ಯವಾದ ಸಂಘರ್ಷವಿದೆ, ಒಂದು ಹೋರಾಟವಿದೆ ಅನ್ನುವಂಥದ್ದನ್ನು ಸಹ ಆತನು ಅರಿತುಕೊಂಡನು. ಒಂದನ್ನು ಎತ್ತಿಹಿಡಿಯುವುದು ಮತ್ತು ರಕ್ಷಿಸುವುದು ಎಂದಾದರೆ ಇನ್ನೊಂದರ ಮೇಲೆ ದಾಳಿ ಮಾಡುವುದು ಮತ್ತು ಅದನ್ನು ಇಲ್ಲದಂತಾಗಿಸುವುದು ಎಂದು ಅರ್ಥ. ಈಗ ಮಾರ್ಟಿನ್ ಲೂಥರ್ಗೆ ಸತ್ಯದ ಬೆಳಕು ದೊರಕಿದೆ, ಮತ್ತೊಂದು ಕಡೆ ಅಸತ್ಯ ಇದೆ, ಕತ್ತಲೆ ಇದೆ. ಇದರ ನಡುವೆ ಒಂದನ್ನು ಎತ್ತಿಡಿಬೇಕಾದ್ರೆ ಮತ್ತೊಂದು ಏನು ಮಾಡ್ತಕ್ಕಂಥದ್ದಾಗಿದೆ, ಒಂದು ಹೋರಾಟಕ್ಕೆ ಬರ್ತಕ್ಕಂಥದ್ದಾಗಿದೆ, ಒಂದು ಸಂಘರ್ಷ ಏರ್ಪಡ್ತಕ್ಕಂಥದ್ದಾಗಿದೆ. ಆ ಸಂಘರ್ಷವನ್ನು ಎದುರಿಸಲೇಬೇಕಾಗ್ತಕ್ಕಂಥ ವಿಚಾರವನ್ನು ಮಾರ್ಟಿನ್ ಲೂಥರ್ ಆತನು ಅರ್ಥ ಮಾಡಿಕೊಳ್ತಕ್ಕಂಥನಾಗಿದ್ದಾನೆ. ಅರ್ಥ ಮಾಡಿಕೊಳ್ಳುವುದರ ಮೂಲಕವಾಗಿ ಆತನು ಹೇಳುವಂತಹ ವಿಚಾರವೇನೆಂದರೆ ಇನ್ನೊಂದರ ಮೇಲೆ ದಾಳಿ ಮಾಡುವುದು ಮತ್ತು ಅದನ್ನು ಇಲ್ಲಂತಂತ ಆಗಿಸುವುದು ಎಂದು ಅರ್ಥ. ನಮ್ಮ ರಕ್ಷಕನೇ ಘೋಷಿಸಿದ್ದು ಏನೆಂದರೆ ಮತ್ತಾಯನು ಬರೆದ ಸುವಾರ್ತೆ 10:34 ವಚನವನ್ನು ನಾವು ಓದುವುದಾದರೆ ಯೇಸು ಸ್ವಾಮಿ ತಿಳಿಸಿದಂತಹ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇನೆಂದರೆ ಭೂಮಿಯ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತೆವನಾಗಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಯೇಸು ಸ್ವಾಮಿ, ನಾನು ನಿಮಗೆ ಸಮಾಧಾನವನ್ನು ನೀಡುವಂತೆವನಾಗಿದ್ದೇನೆ, ಸಮಾಧಾನವನ್ನು ಕೊಡುವಂತೆವನಾಗಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಏನು ಆ ಒಂದು ವಾಕ್ಯಕ್ಕೂ ಈ ಒಂದು ವಾಕ್ಯಕ್ಕೂ ಇರತಕ್ಕಂತಹ ಒಂದು ಸಂಬಂಧ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಕ್ರಿಸ್ತನು ಸತ್ಯದ ನಿಮಿತ್ತವಾಗಿ ಸಮಾಧಾನವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಅದೇ ಸತ್ಯದ ನಿಮಿತ್ತವಾಗಿ ಅನೇಕರು ನಮ್ಮನ್ನು ವಿರೋಧಿಸುವಂಥವರಾಗಿದ್ದಾರೆ. ಅದೇ ವಿಚಾರವಾಗಿ ಯೇಸು ಸ್ವಾಮಿಯಲ್ಲಿ ಹೇಳುವಂಥದ್ದು, ಮಾರ್ಟಿನ್ ಲೂಥರ್ ಸತ್ಯದ ಬೆಳಕನ್ನು ಈ ಲೋಕಕ್ಕೆ ನೀಡುವಂತಹ ಸಂದರ್ಭದಲ್ಲಿ ಪೋಪ್ ವ್ಯವಸ್ಥೆ ಎದುರಿಸ್ತಕ್ಕಂಥದ್ದಾಗಿದೆ, ಒಂದು ಸಂಘರ್ಷಕ್ಕೆ ಬರ್ತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿಯೇ ಯೇಸು ಸ್ವಾಮಿ ಹೇಳಿದ್ದಂಥದ್ದು ಆ ವಿಚಾರವೇನೆಂದರೆ, ನಾನು ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದನಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದ್ದಾರೆ. ಯಾವ ನಿಮಿತ್ತವಾಗಿ? ಸತ್ಯದ ನಿಮಿತ್ತವಾಗಿ. ಅದಕ್ಕೋಸ್ಕರವೇ ಮತ್ತೊಂದು ಕಡೆಯಲ್ಲಿ ಯೇಸು ಸ್ವಾಮಿ ಹೇಳುವಂತಹ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯ ಕೇಳುಗರೆ, ಅದೇನೆಂದರೆ ನನ್ನ ಸತ್ಯದ ನಿಮಿತ್ತವಾಗಿ ಅನೇಕರು ನಿಮಗೆ ವಿರುದ್ಧವಾಗಿ ನಿಲ್ತಕ್ಕಂಥವರಾಗಿದ್ದಾರೆ, ನಿಮ್ಮ ಕುಟುಂಬಸ್ಥರೇ ನಿಮಗೆ ವಿರುದ್ಧವಾಗಿ ಬರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂಥ ವಿಚಾರವನ್ನು ಸಹ ನಾವು ಇಲ್ಲಿ ಜ್ಞಾಪಕ ಮಾಡಿಕೊಳ್ಳಬೇಕಾಗ್ತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ ಬೆಳಕು ಮತ್ತು ಕತ್ತಲೆ, ಸತ್ಯ ಮತ್ತು ಅಸತ್ಯ, ಎರಡರ ನಡುವೆ ಒಂದು ಸಂಘರ್ಷವಿದೆ. ಒಂದನ್ನು ಎತ್ತಿಡಿಯಕ್ಕೆ ಹೋದರೆ ಮತ್ತೊಂದು ದಾಳಿ ಮಾಡ್ತಕ್ಕಂಥದ್ದಾಗಿದೆ. ಆದರೆ ನಾವು ಸತ್ಯದಲ್ಲೇ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಒಂದು ಸುಧಾರಣೆಯನ್ನು ಆರಂಭಿಸುವಂಥವನಾಗಿದ್ದಾನೆ. ಆ ಸುಧಾರಣೆಯ ಆರಂಭವಾದಂಥ ಕೆಲವು ವರ್ಷಗಳ ನಂತರ ಲೂಥರ್ ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ, ಅದೇನೆಂದರೆ ದೇವರು ನನಗೆ ಮಾರ್ಗದರ್ಶನ ನೀಡುವುದಿಲ್ಲ, ಆತನು ನನ್ನನ್ನು ಮುಂದೆ ಇಡುವಂತೆ ಮಾಡುತ್ತಾನೆ, ಆತನು ನನ್ನನ್ನು ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾನೆ, ನಾನಾಗಿಯೇ ಯಜಮಾನನಾಗುವುದಿಲ್ಲ, ನಾನು ಶಾಂತಿಯಿಂದ ಬದುಕಲು ಪ್ರಯತ್ನಿಸುತ್ತೇನೆ, ಆದರೆ ನನ್ನನ್ನು ಕೋಲಾಹಲಗಳು ಮತ್ತು ಕ್ರಾಂತಿಗಳ ನಡುವೆ ಎತ್ತಿ ಎಸೆಯಲಾಗಿದೆ, ಈಗ ಅವನು ಸ್ಪರ್ಧೆಗೆ ಸಿದ್ಧನಾಗಿ ಹೊರಟಿದ್ದೇನೆ ಎಂಬುದಾಗಿ ಆತನು ಹೇಳುವಂತೆ ನಾಗಿದ್ದಾನೆ. ಇಲ್ಲಿ ಹೇಳುವಂತಹ ವಿಚಾರವನ್ನು ನಾವು ಗಮನಿಸುವುದಾದರೆ ಮಾರ್ಟಿನ್ ಲೂಥರ್ ನಿಜವಾಗಲೂ ಸಹ ಅರ್ಥ ಮಾಡಿಕೊಂಡನು. ಇನ್ನೂ ಸಂಘರ್ಷ ಏರ್ಪಡ್ತಕ್ಕಂಥದ್ದಾಗಿದೆ. ನಾನು ಸುಧಾರಣೆಯನ್ನು ಆರಂಭಿಸಬೇಕು ಅಂದರೆ ದೇವರು ನನ್ನನ್ನು ನಡೆಸ್ತಕ್ಕಂಥವನಾಗಿದ್ದಾನೆ ಅಂತ ಹೇಳಿದರೆ ಅಲ್ಲಿ ಒಂದು ಕ್ರಾಂತಿ ಏರ್ಪಡ್ತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ಆತನು ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ನಂತರ ಆತನು ಮಾಡುವಂತಹ ವಿಚಾರವನ್ನು ನಾವು ನೋಡುವುದಾದರೆ, ಪ್ರಿಯ ಕೇಳುಗರೆ, ರೋಮನ್ ಚರ್ಚ್ ದೇವರ ಕೃಪೆಯನ್ನು ವ್ಯಾಪಾರಗೊಳಿಸಿತು. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಮತ್ತಾಯನ ಬರೆದ ಸುವಾರ್ತೆ 21:12 ನಾವು ಓದುವುದಾದರೆ, ಅಲ್ಲಿ ಯಹೂದ್ಯರು ದೇವಾಲಯದ ಮುಂಭಾಗದಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥವರಾಗಿದ್ದರು, ಪಾರಿವಾಳವನ್ನು ಮಾರುವಂಥವರಾಗಿದ್ದರು. ಇವರನ್ನು ನೋಡಿದಂತಹ ಯೇಸು ಸ್ವಾಮಿ ಹೇಳುವಂತವನಾಗಿದ್ದಾನೆ, ನನ್ನ ಆಲಯವನ್ನು ಕಳ್ಳರ ಗುಹೆಯನ್ನಾಗಿ ಮಾಡಿದ್ದೀರಲ್ಲ ಎಂಬುದಾಗಿ ಆ ಒಂದು ಚಾಟಿಯನ್ನು ತೆಗೆದುಕೊಂಡು ಅದನ್ನು ಒಡೆದು ಅವರನ್ನೆಲ್ಲರನ್ನು ಸಹ ಓಡಿಸ್ತಕ್ಕಂಥನಾಗಿದ್ದಾನೆ. ಅದೇ ರೀತಿಯಾದಂಥ ಘಟನೆ ಇಲ್ಲಿ ನಡೀತಕ್ಕಂಥದ್ದಾಗಿದೆ. ಅದೇನೆಂಬುದಾಗಿ ನಾವು ನೋಡಬೇಕಾದರೆ ರೋಮ ಸಭೆ ಆಗಿನ ಕಾಲದಲ್ಲಿ ದೇವರ ಕೃಪೆಯನ್ನು ವ್ಯಾಪಾರಗೊಳಿಸಿತು. ಹಣದ ಮೂಲಕವಾಗಿ ಅವರು ಏನು ಮಾಡ್ತಕ್ಕಂಥವರಾಗಿದ್ದರು ಎಂದರೆ ಪಾಪ ಸ್ಮಾಪನೆ ಚೀಟಿಯನ್ನು ಕೊಡ್ತಕ್ಕಂಥವರಾಗಿದ್ದರು. ಹಳೆಯ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನರು ಮಾಡ್ತಕ್ಕಂಥವರಾಗಿದ್ದರೋ ಅದೇ ವಿಚಾರವನ್ನು ಕತ್ತಲೆ ಯುಗದಲ್ಲಿ ಈ ರೋಮ್ನ ವ್ಯವಸ್ಥೆಗೆ ಸರಿಯಾಗಿ ಮಾಡ್ತಕ್ಕಂತಹ ಯೂದರನ್ನು ನೋಡಿ ಯೇಸು ಸ್ವಾಮಿ ಆ ಚಾಟಿಯನ್ನು ತೆಗೆದುಕೊಂಡು ಓಡಿಸ್ತಕ್ಕಂಥನಾಗಿದ್ದಾನೆ. ಅದೇ ರೀತಿಯಾಗಿ ಧಾರ್ಮಿಕ ಸುಧಾರಕನಾದಂತಹ ಮಾರ್ಟಿನ್ ಲೂಥರ್ ಮೂಲಕವಾಗಿ ಈ ಒಂದು ಅಸತ್ಯವನ್ನು ದೇವರು ತೆಗೆದುಹಾಕುವಂತವನಾಗಿದ್ದಾನೆ. ಸಭೆಯ ಬಲಿಪೀಠಗಳ ಪಕ್ಕದಲ್ಲಿ ಸ್ಥಾಪಿಸಲ್ಪಟ್ಟಿದ್ದಂತಹ ಆ ಒಂದು ಪಾಪ ಸಮಾಪನೆ ಚೀಟಿಯ ವಿಚಾರವಾಗಿ ಮಾರ್ಟಿನ್ ಲೂಥರ್ ಖಂಡಿಸುವಂತವನಾಗಿದ್ದಾನೆ. ಮತ್ತು ಅದನ್ನು ಕೊಳ್ಳುವವರು ಹಾಗೂ ಮಾರಾಟಗಾರರ ಕೂಗುಗಳು ಪ್ರತಿಧ್ವನಿಸುತ್ತಿದ್ದವು. ರೋಮ್ನಲ್ಲಿ ಸೆಂಟ್ ಪೀಟರ್ ಬಸಲಿಕಾ ಅನ್ನುವಂತಹ ಆ ಒಂದು ಸಂತ ಪೀಟರ್ನ ಒಂದು ದೊಡ್ಡ ದೇವಾಲಯವನ್ನು ಆಗಿನ ಕಾಲದಲ್ಲಿ ಪೋಪ್ನ ವ್ಯವಸ್ಥೆ ನಿರ್ಮಾಣ ಮಾಡತಕ್ಕಂಥದ್ದಾಗಿತ್ತು. ಆ ನಿರ್ಮಾಣ ಮಾಡುವಂತಹ ವಿಚಾರಕ್ಕಾಗಿಯೇ ಅವರು ಹಣವನ್ನು ಸಂಗ್ರಹ ಮಾಡುತ್ತಿದ್ದರು. ಹಣವನ್ನು ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಅನೇಕರಿಗೆ ಮನವಿಯನ್ನು ಅವರು ನೀಡುವಂಥವರಾಗಿದ್ದರು. ಈ ಹಣವನ್ನು ಸಂಗ್ರಹ ಮಾಡಿ ಪೋಪ್ರವರ ಅಧಿಕಾರವು ಪಾಪ ಸಮಾಪನೆ ಪ್ರಮಾಣ ಪತ್ರವನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡಲು ತೊಡಗಿತು. ನಂತರ ಅದರಿಂದ ಬಂದಂತಹ ಹಣದಿಂದ ದೇವರ ಆರಾಧನೆಗಾಗಿ ಒಂದು ದೇವಾಲಯವನ್ನು ಕಟ್ಟಬೇಕು ಎನ್ನುವಂತಹ ಆಲೋಚನೆ ಅವರದಾಗಿತ್ತು. ಪಾಪ ಕ್ಷಮೆಗೆ ಕಟ್ಟಿದಂತಹ ಅನ್ಯಾಯದ ಹಣದಿಂದ ದೇವಾಲಯಕ್ಕೆ ಅಡಿಗಲ್ಲು ಹಾಕಲಾಯಿತು. ಆದರೆ ರೋಮಿನ ಏಕೀಕರಣಕ್ಕಾಗಿ ಅನುಸರಿಸಿದಂತಹ ಮಾರ್ಗವೇ ಅವಳ ಶಕ್ತಿ ಮತ್ತು ಶ್ರೇಷ್ಠತೆಗೆ ಮಾರಣಾಂತಿಕ ಒಡೆತವನ್ನು ಕೊಟ್ಟಿತು. ಇದು ಪೋಪರ ವೈರಿಗಳಲ್ಲಿ ಅತ್ಯಂತ ದೃಢ ನಿಶ್ಚಯ ಮತ್ತು ಯಶಸ್ಸನ್ನು ಪ್ರಚೋದಿಸಿತು ಮತ್ತು ಪೋಪ್ ಸಿಂಹಾಸನವನ್ನು ಅಲುಗಾಡಿಸಿತು ಮತ್ತು ಅದರ 3 ಅಂತಸ್ತಿನ ಕಿರೀಟವನ್ನು ಪೋಪ್ರವರು ತಲೆಯ ಮೇಲಿಂದ ಕಿತ್ತು ಎಸೆಯುವ ಯುದ್ಧಕ್ಕೆ ಕಾರಣವಾಯಿತು. ಅದೇನೆಂಬುದಾಗಿ ನಾವು ನೋಡುವುದಾದರೆ ಮುಂದೆ, ಪ್ರಿಯ ಕೇಳುಗರೆ, ನಿಜವಾಗಲೂ ಸಹ ಮಾರ್ಟಿನ್ ಲೂಥರ್ ಯಾವ ರೀತಿಯಲ್ಲಿ ಧಾರ್ಮಿಕ ಸುಧಾರಣೆಗೆ ಬರ್ತಕ್ಕಂಥವನಾಗಿದ್ದಾನೆ ಅಂದರೆ, ಒಂದು ಕಡೆ ಈ ರೋಮ್ನ ಸಭೆಯ ಜನಗಳು ಅನೇಕ ಅನುಯಾಯಿಗಳನ್ನು ಪಡೆದುಕೊಂಡು ಅವರು ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ ಅನೇಕ ಕಡೆಗಳಿಗೆ ಹೋಗಿ ಈ ಒಂದು ಪಾಪ ಸಮಾಪನೆ ಚೀಟಿಯನ್ನು ಹಂಚ್ತಕ್ಕಂಥವರಾಗಿದ್ದಾರೆ. ನೀವು ಹಣವನ್ನು ಕೊಟ್ಟರೆ ನಾವು ಈ ಪಾಪ ಸಮಾಪನೆ ಚೀಟಿಯನ್ನು ಕೊಡ್ತಕ್ಕಂಥವರಾಗಿದ್ದೇವೆ. ಆವಾಗ ಈ ಪಾಪ ನಿಮಗೆ ಶಮಿಸಲ್ಪಡ್ತಕ್ಕಂಥದ್ದಾಗಿದೆ. ಆ ಹಣದಿಂದ ಇವರು ಸೆಂಟ್ ಪೀಟರ್ ಬಸಿಲಿಕಾ ಅಂದರೆ ಪೇತ್ರನಿಗೆ ದೇವಾಲಯವನ್ನು ಕಟ್ತಕ್ಕಂಥವರಾಗಿದ್ದೇವೆ ನಾವು ಅಂತೇಳಿ ಪೋಪ್ನ ವ್ಯವಸ್ಥೆ ಆ ಒಂದು ಪಾಪ ಸಮಾಪನೆ ಚೀಟಿಯಿಂದ ಬರ್ತಕ್ಕಂತಹ ಅನ್ಯಾಯದ ಹಣದಿಂದ ಅವರು ಆ ಒಂದು ದೇವಾಲಯವನ್ನು ಕಟ್ಟಲಿಕ್ಕೆ ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೆ. ಈ ನಿಮಿತ್ತವಾಗಿ ಅಲ್ಲಿ ಒಂದು ದೊಡ್ಡ ಸಂಘಟನೆ ಏರ್ಪಡ್ತಕ್ಕಂಥದ್ದಾಗಿದೆ. ಅದೇನೆಂಬುದಾಗಿ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು, ಆಲೋಚನಾಕರ್ತನಾಗಿದ್ದೀಯ ಸ್ವಾಮಿ. ನಿನ್ನ ಕೃಪೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತಕ್ಕಂಥವರಾಗಿದ್ದೇವೆ. ಆ ದಿನದಲ್ಲಿ ಸ್ವಾಮಿ ಹೇಗೆ ನೀನು ಅಲ್ಲಿ ನಿನ್ನ ದೇವಾಲಯದಲ್ಲಿ ಚಿನ್ನಿವಾರರು ಪಾರಿವಾಳ ಮಾರಾಟ ಮಾಡುವಂತಹ ಜನಗಳನ್ನು ನೀನು ಹೊರಡಿಸುವುದರ ಮೂಲಕವಾಗಿ ನನ್ನ ಆಲಯವನ್ನು ಕಳ್ಳರ ಗುಹೆಯನ್ನಾಗಿ ಮಾಡಿದ್ದೀರಾ ಎಂಬುದಾಗಿ ಹೇಳಿದ್ದೀಯಲ್ಲ ಸ್ವಾಮಿ. ಅದೇ ರೀತಿಯಾಗಿ ಈ ಕತ್ತಲೆ ಯುಗದಲ್ಲಿ ಮಾರ್ಟಿನ್ ಲೂಥರನ್ನ ಎಬ್ಬಿಸುವುದರ ಮೂಲಕವಾಗಿ ಆಗಿನ ಕಾಲದಲ್ಲಿದ್ದಂತಹ ಅನ್ಯಾಯದ ವಿರುದ್ಧವಾಗಿ ನೀನು ಎಬ್ಬಿಸಿದ್ದೀಯಲ್ಲ ಸ್ವಾಮಿ. ಇವತ್ತಿನ ದಿನದಲ್ಲೂ ಸ್ವಾಮಿ ಮಾರ್ಟಿನ್ ಲೂಥರ್ ರೀತಿಯಲ್ಲಿ ನಮ್ಮ ಹೃದಯಗಳಲ್ಲಿ ಸತ್ಯದ ಕಿಚ್ಚು ದಹಿಸುವಂತಹ ಕಾರ್ಯವನ್ನು ಮಾಡು ಸ್ವಾಮಿ. ಎಲ್ಲೆಲ್ಲ ಅನ್ಯಾಯ ನಡೀತಕ್ಕಂಥದ್ದಾಗಿದೆ ಆ ಕಡೆಯೆಲ್ಲರೂ ಸ್ವಾಮಿ ನಿನ್ನ ಮಕ್ಕಳು ಈ ಒಂದು ದಹಿಸುವ ಬೆಂಕಿಯಾಗಿ ಸತ್ಯದ ಬೆಳಕಾಗಿ ಜೀವಿಸುವಾಗೆ ಸಹಾಯ ಮಾಡು. ಆ ನಿಟ್ಟಿನಲ್ಲಿ ದೇವ ನೀನೇ ಈ ಸಂದೇಶವನ್ನು ಕೇಳುವಂತಹ ಪ್ರತಿಯೊಬ್ಬರ ಹೃದಯದಲ್ಲಿ ಅಸತ್ಯದಿಂದ ಹೊರಬಂದು ಕತ್ತಲೆಯಿಂದ ಹೊರಬಂದು ಬೆಳಕಾಗಿ ಜೀವಿಸಿ ನಿನ್ನ ಪರಲೋಕ ರಾಜ್ಯದ ಮಹಿಮೆಗೋಸ್ಕರ ಮಕ್ಕಳು ಜೀವಿಸುವಾಗೆ ಸಹಾಯ ಮಾಡು ಸ್ವಾಮಿ. ಮತ್ತೊಂದು ಆವೃತ್ತಿ, ಮಾರ್ಟಿನ್ ಲೂಥರ್ ಯಾಕೆ ರೋಮ್ನಿಂದ ಬೇರ್ಪಟ್ಟನು, ಈ ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾ ಹೋರಾಟ ಅನ್ನುವಂಥ ಪುಸ್ತಕವನ್ನು ಪ್ರತಿಯೊಬ್ಬೊಬ್ಬರು ಓದುವಾಗಿಯೂ ಇದರಲ್ಲಿರ್ತಕ್ಕಂಥ ಸತ್ಯವನ್ನು ಹರಿದುಕೊಂಡು ಮುಂದೆ ಬರತಕ್ಕಂತಹ ಒಂದು ದೊಡ್ಡ ಯುದ್ಧಕ್ಕೆ ಸಿದ್ಧರಾಗಿ ಪರಲೋಕ ರಾಜ್ಯಕ್ಕೆ ಸೇರುವಂತಹ ಮಕ್ಕಳಾಗುವಾಗೆ ನೀನೇ ನಡೆಸು ಆಶೀರ್ವದಿಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಶಾಂತಮೂರ್ತಿ ಏಸು ಬಾಣಿಗೆ ಬನ್ನಿರೇ 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 ಜಲವ ಕುಡಿಯ ಪನ್ನಿರೇ.